ದೇವರ ವಾಕ್ಯವು ನಮ್ಮ ಮನಸ್ಸನ್ನು ನೂತನಗೊಳಿಸುತ್ತದೆ.
Wouldn't it be wonderful if we could understand God's mind concerning any problem?
ಯಾವುದೇ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತದ್ದು ಅದ್ಭುತ ಅಲ್ವಾ?
Or concerning the solution to a problem.
ಅಥವಾ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತದ್ದು ಅದ್ಭುತ ಅಲ್ವಾ?
We want to turn to the word of God in Romans chapter 12 and verse 2.
ನಾವು ರೋಮಾಪುರದವರ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನಕ್ಕೆ ತಿರುಗಿಸಿಕೊಳ್ಳೋಣ.
Here it says, the Holy Spirit is speaking to our hearts and I want you to listen very carefully as God is trying to speak to your heart.
ಇಲ್ಲಿ ಪವಿತ್ರಾತ್ಮನು ನಿಮ್ಮ ಹೃದಯಕ್ಕೆ ಮಾತನಾಡಲಿಕ್ಕಿದ್ದಾನೆ, ನೀವು ತುಂಬಾ ಎಚ್ಚರಿಕೆಯಿಂದ ಕೇಳ್ಕೋಬೇಕು. ದೇವರು ನಿಮ್ಮ ಹೃದಯಕ್ಕೆ ಮಾತನಾಡಲು ಪ್ರಯತ್ನಿಸುತ್ತಿದ್ದಾನೆ.
Don't be conformed to this world but be transformed by the renewing of your mind that you may prove what the will of God is, that which is good and acceptable and perfect.
ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುವೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ.
So we see here that God wants us to be transformed inwardly.
ನಾವಿಲ್ಲಿ ನೋಡ್ತೇವೆ, ನಾವು ಒಳಗೆ ಪರಲೋಕ ಭಾವದವರಾಗಿರಬೇಕೆಂದು ಅಥವಾ ರೂಪಾಂತರಗೊಂಡವರಾಗಬೇಕೆಂದು ದೇವರು ಬಯಸ್ತಾರೆ.
He is speaking here about the renewing of our mind.
ನಮ್ಮ ಮನಸ್ಸನ್ನ ನೂತನಗೊಳಿಸುವುದರ ಬಗ್ಗೆ ಇಲ್ಲಿ ದೇವರು ಮಾತನಾಡ್ತಾ ಇದ್ದಾರೆ.
We considered in an earlier study how the word of God and the Holy Spirit moved upon the chaotic earth.
ನಾವು ಹಿಂದಿನ ಅಧ್ಯಯನಗಳಲ್ಲಿ ನೋಡಿಕೊಂಡ್ವಿ ಹೇಗೆ ದೇವರ ವಾಕ್ಯವು ಮತ್ತು ಪವಿತ್ರಾತ್ಮನು ಅಸ್ತವ್ಯಸ್ತಗೊಂಡಂತ ಭೂಮಿಯ ಮೇಲೆ ಚಲಿಸುತ್ತಿದ್ದವು ಎಂಬುದಾಗಿ.
We read that in Genesis chapter 1.
ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಅದನ್ನು ನಾವು ನೋಡಿಕೊಂಡೆವು.
And produced from that chaotic situation order, form, beauty, light and every good thing.
ಹೇಗೆ ಆ ಒಂದು ಅಸ್ತವ್ಯಸ್ತಗೊಂಡಂತ ಸ್ಥಿತಿಯಿಂದ ಕ್ರಮವಾಗಿಯೂ ಸುಂದರವಾಗಿಯೂ ಬೆಳಕಾಗಿಯೂ ಮತ್ತು ಪ್ರತಿಯೊಂದು ಒಳ್ಳೆ ಸಂಗತಿಗಳಿಂದ ಅದನ್ನು ದೇವರು ಮಾಡಿದನು.
Until at the end we read in Genesis 1:26 that God himself could say this is excellent, this is very good.
ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ, ದೇವರು ಅವೆಲ್ಲವನ್ನು ಮಾಡಿದ ನಂತರ ಅದನ್ನು ನೋಡಿ ಹೇಳುತ್ತಾರೆ ಇದು ಅತ್ಯುತ್ತಮವಾಗಿದೆ ಅಥವಾ ಒಳ್ಳೆಯದೆಂದು ಹೇಳುತ್ತಾರೆ.
And you know that's just a faint picture of what God wants to do in our life also.
ಅದು ಒಂದು ಸ್ಪಷ್ಟವಾದ ಚಿತ್ರಣವಾಗಿದೆ. ಅದು ನಮಗೆ ತೋರಿಸುವುದೇನೆಂದರೆ ದೇವರು ನಮ್ಮ ಜೀವಿತದಲ್ಲಿ ಏನು ಮಾಡಲಿಕ್ಕಿದ್ದಾನೆ ಎಂಬುವಂತದ್ದನ್ನು ತೋರಿಸುತ್ತೆ.
To take our chaotic, formless, dark life and allow the Holy Spirit to work upon us, let the word of God sink into us and change us inwardly.
ದೇವರು ನಮ್ಮ ಅಸ್ತವ್ಯಸ್ತ, ನಿರಾಕಾರತೆ ಮತ್ತು ಕತ್ತಲೆ ಜೀವಿತದ ಸ್ಥಿತಿಯನ್ನು ತೆಗೆದುಹಾಕಿ ಪವಿತ್ರಾತ್ಮನು ನಮ್ಮಲ್ಲಿ ಕಾರ್ಯ ಮಾಡುವಂತೆ ಅನುಮತಿಸಿ ನಮ್ಮೊಳಗೆ ದೇವರ ವಾಕ್ಯವು ಇಳಿಯುವಂತೆ ಮಾಡಿ ನಮ್ಮ ಒಳಭಾಗವನ್ನು ಬದಲಾಯಿಸುತ್ತಾರೆ.
So much that at the end he can look at our lives and say excellent.
ಇದೆಲ್ಲ ಆದ ನಂತರ ಕೊನೆಯದಾಗಿ ನಮ್ಮ ಜೀವಿತವನ್ನು ದೇವರು ನೋಡಿ ಹೇಳುತ್ತಾರೆ ಅದ್ಭುತವಾಗಿದೆ ಅಥವಾ ಅತ್ಯುತ್ತಮವಾಗಿದೆ ಅಂತ.
In other words, we who were such wretched, corrupt, sinful creatures full of bitterness and envy and evil in so many forms.
ಮತ್ತೊಂದು ಪದದಲ್ಲಿ ನಾವು ಅನೇಕ ವಿಧಗಳಲ್ಲಿ ಕೆಟ್ಟವರು, ಭ್ರಷ್ಟರು, ಪಾಪವುಳ್ಳಂತ ಸ್ವಭಾವವನ್ನು ಹೊಂದಿದವರು, ದ್ವೇಷವನ್ನು ತುಂಬಿಕೊಂಡಂತವರು ಆಗಿದ್ದೇವೆ.
Are so radically transformed by the word of God and the Holy Spirit that we begin to manifest the nature of Christ himself.
ಹಾಗಾಗಿ ದೇವರ ವಾಕ್ಯದಿಂದ ಮತ್ತು ಪವಿತ್ರಾತ್ಮನಿಂದ ನಾವು ಪರಿಣಾಮಕಾರಿಯಾಗಿ ಬದಲಾಗಿ ಕ್ರಿಸ್ತನನ್ನೇ ನಮ್ಮ ಸ್ವಭಾವದಲ್ಲಿ ತೋರಿಸುವವರಾಗುತ್ತೇವೆ.
That's the meaning here of the renewing of our mind.
ನಮ್ಮ ಮನಸ್ಸು ನೂತನಗೊಳ್ಳುವುದು ಎಂಬುದರ ಅರ್ಥ ಇದೆಯಾಗಿದೆ.
And that means, if we were to put it in other words,
ಮತ್ತೊಂದು ಅರ್ಥದಲ್ಲಿ ನಾವು ಹೇಳಬಹುದಾದರೆ,
that God wants our mind to begin to think the way he thinks.
ನಮ್ಮ ಮನಸ್ಸು ದೇವರು ಯೋಚಿಸುವಂತ ಮಾರ್ಗದಲ್ಲಿಯೇ ಯೋಚಿಸಬೇಕು ಎಂದು ದೇವರು ಬಯಸುತ್ತಾರೆ.
That's what it means to have our mind renewed.
ನಮ್ಮ ಮನಸ್ಸು ನೂತನಗೊಳ್ಳುವುದರ ಅರ್ಥ ಇದೆಯಾಗಿದೆ.
When our mind is not renewed, even if we are born again and our sins are forgiven, we may still think the way worldly people think.
ನಮ್ಮ ಮನಸ್ಸು ನೂತನಗೊಳ್ಳದೆ ಇದ್ದಾಗ ನಾವು ಹೊಸದಾಗಿ ಹುಟ್ಟಿದ್ದರೂ ಸಹ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದ್ದರೂ ಸಹ ನಾವು ಇನ್ನೂ ಸಹ ಲೋಕದವರಂತೆಯೇ ಯೋಚಿಸುತ್ತೇವೆ.
And unfortunately this is true with a lot of believers because they don't grow.
ದೌರ್ಭಾಗ್ಯ ಏನಪ್ಪ ಅಂದ್ರೆ ಇದು ಸತ್ಯನೂ ಕೂಡ ಆಗಿದೆ, ಅದಕ್ಕಾಗಿ ಅನೇಕ ವಿಶ್ವಾಸಿಗಳು ಬೆಳೀತಾ ಇಲ್ಲ.
Their mind thinks exactly like the people in the world concerning money, concerning pretty women, concerning property, concerning position, honor, and the way they look at their enemies and everything else.
ಅವರ ಮನಸ್ಸು ಇನ್ನೂ ಸಹ ಲೋಕದಲ್ಲಿನ ಜನರ ರೀತಿಯಲ್ಲಿ ಯೋಚಿಸುತ್ತದೆ, ಹಣ, ಸುಂದರವಾದ ಹೆಣ್ಣು, ಆಸ್ತಿ, ಸ್ಥಾನ, ಗೌರವ ಮತ್ತು ಶತ್ರುಗಳನ್ನು ನೋಡುವಂತಹ ವಿಷಯ ಇವೆಲ್ಲವುಗಳಲ್ಲಿ.
ಬಟ್ ಗಾಡ್ ವ್ಯೂಸ್ ಆಲ್ ದೀಸ್ ಥಿಂಗ್ಸ್ ಇನ್ ಅ ಡಿಫ್ರೆಂಟ್ ವೇ.
ಆದರೆ ದೇವರು ಇವೆಲ್ಲವುಗಳನ್ನ ಬೇರೆ ಬೇರೆ ವಿಧಗಳಲ್ಲಿ ಉಪಯೋಗಿಸುತ್ತಾರೆ.
ವಾಟ್ ಡಸ್ ಇಟ್ ಮೀನ್ ಟು ಬಿ ಟ್ರಾನ್ಸ್ಫಾರ್ಮ್ಡ್?
ನಾವು ಪರಲೋಕ ಭಾವದವರಾಗಿರಬೇಕು ಅಂದರೆ ರೂಪಾಂತರಗೊಂಡವರಾಗಿರಬೇಕು ಎಂಬುದರ ಅರ್ಥ ಏನು?
ಟು ಬಿ ಚೇಂಜ್ಡ್ ಇನ್ ಟು ದ ಲೈಕ್ನೆಸ್ ಆಫ್ ಕ್ರೈಸ್ಟ್.
ಅದರ ಅರ್ಥ ನಾವು ಕ್ರಿಸ್ತನ ರೀತಿಯಲ್ಲಿ ಆಗುವುದಾಗಿದೆ.
ವೇರ್ ಡಸ್ ಇಟ್ ಟೇಕ್ ಪ್ಲೇಸ್? ಇಟ್ ಡಸಂಟ್ ಟೇಕ್ ಪ್ಲೇಸ್ ಇನ್ ಅವರ್ ಫಿಸಿಕಲ್ ಅಪಿಯರೆನ್ಸ್.
ಅದು ಎಲ್ಲಿ ಸ್ಥಾನ ಪಡೆದುಕೊಳ್ಳುತ್ತೆ? ದೈಹಿಕವಾಗಿ ಅದು ಸ್ಥಾನ ಪಡೆದುಕೊಳ್ಳುವುದಿಲ್ಲ.
ಗಾಡ್ ಇಸ್ ನಾಟ್ ಇನ್ ದ ಬಿಸ್ನೆಸ್ ಆಫ್ ಫಿಸಿಕಲಿ ಮೇಕಿಂಗ್ ಅಸ್ ಲುಕ್ ಲೈಕ್ ಜೀಸಸ್. ದಟ್ ವುಡ್ ಬಿ ನೋ ಯೂಸ್.
ನಮ್ಮನ್ನ ಶಾರೀರಿಕವಾಗಿ ಯೇಸು ಸ್ವಾಮಿಯ ರೀತಿಯಲ್ಲಿ ಮಾಡುವಂತೆ ದೇವರು ತೊಡಗಿಲ್ಲ, ಅದು ಉಪಯೋಗನೂ ಇಲ್ಲ ಕೂಡ.
ಹೀಸ್ ಇನ್ ದ ಬಿಸ್ನೆಸ್ ಆಫ್ ಚೇಂಜಿಂಗ್ ಅವರ್ ಇನ್ನರ್ ಕ್ಯಾರೆಕ್ಟರ್ ಅಂಡ್ ಲೈಫ್ ಇನ್ ಟು ದ ಲೈಕ್ನೆಸ್ ಆಫ್ ಕ್ರೈಸ್ಟ್. ಅಂಡ್ ಹೌ ಡಸ್ ದಿಸ್ ಹ್ಯಾಪನ್?
ನಮ್ಮ ಒಳಭಾಗದ ನಡವಳಿಕೆಯನ್ನ ಮತ್ತು ಜೀವಿತವನ್ನ ಕ್ರಿಸ್ತನ ರೀತಿಯಲ್ಲಿ ಮಾಡುವಂತ ಕಾರ್ಯದಲ್ಲಿ ದೇವರು ತೊಡಗಿದ್ದಾರೆ. ಅದು ಹೇಗಾಗುತ್ತೆ?
ಹಿ ಡಸ್ ಇಟ್ ಥ್ರೂ ರಿನ್ಯೂಯಿಂಗ್ ಅವರ್ ಮೈಂಡ್. ದಟ್ ಮೀನ್ಸ್ ಅವರ್ ವೇ ಆಫ್ ಥಿಂಕಿಂಗ್.
ನಮ್ಮ ಮನಸ್ಸನ್ನ ನೂತನಗೊಳಿಸುವ ಮುಖಾಂತರ ಅದು ಆಗುತ್ತದೆ, ಅಂದರೆ ನಾವು ಯೋಚಿಸುವಂತ ಮಾರ್ಗವು.
ಹಿ ಮೇಕ್ಸ್ ಅಸ್ ಥಿಂಕ್ ದ ವೇ ಹಿ ಥಿಂಕ್ಸ್.
ದೇವರು ತಾನೇ ಯೋಚಿಸುವಂತ ರೀತಿಯಲ್ಲಿ ಅದನ್ನ ಮಾರ್ಪಡಿಸ್ತಾನೆ.
ಹೌ ಡಸ್ ದಟ್ ಹ್ಯಾಪನ್?
ಅದು ಹೇಗಾಗುತ್ತೆ?
ಥ್ರೂ ದ ವರ್ಡ್ ಆಫ್ ಗಾಡ್,
ದೇವರ ವಾಕ್ಯದಿಂದ.
ಸಿ, ಇನ್ ದ ಬೈಬಲ್ ವಿ ಹ್ಯಾವ್, ವಿ ಕ್ಯಾನ್ ಸೇ ಗಾಡ್ಸ್ ವೇ ಆಫ್ ಥಿಂಕಿಂಗ್.
ಸತ್ಯವೇದದಲ್ಲಿ ದೇವರು ಯೋಚಿಸುವಂತ ಮಾರ್ಗದ ಕುರಿತು ನಾವು ಓದುತ್ತೇವೆ.
ಇಫ್ ಯು ವಾಂಟ್ ಟು ನೋ ವಾಟ್ ಗಾಡ್ ಥಿಂಕ್ಸ್ ಆಫ್ ಸಿನ್, ರೀಡ್ ದ ಬೈಬಲ್.
ಪಾಪದ ವಿಷಯವಾಗಿ ದೇವರು ಏನನ್ನ ಯೋಚಿಸುತ್ತಾರೆ ಎಂಬುವಂತದ್ದು ತಿಳ್ಕೋಬೇಕಂದ್ರೆ ನೀವು ಸತ್ಯವೇದವನ್ನ ಓದಬೇಕು.
ಇಫ್ ಯು ವಾಂಟ್ ಟು ನೋ ವಾಟ್ ಗಾಡ್ ಥಿಂಕ್ಸ್ ಆಫ್ ಮನಿ, ರೀಡ್ ದ ಬೈಬಲ್.
ಹಣದ ವಿಷಯವಾಗಿ ದೇವರು ಏನ್ ಯೋಚನೆ ಮಾಡುತ್ತಾರೆ ಎಂಬುವಂತದ್ದು ತಿಳಿಬೇಕು ಅಂದ್ರೆ ಸತ್ಯವೇದವನ್ನೇ ಓದಬೇಕು ನೀವು.
ಇಫ್ ಯು ನೋ ವಾಂಟ್ ಟು ನೋ ವಾಟ್ ಗಾಡ್ ಥಿಂಕ್ಸ್ ಆಫ್ ಅಡಲ್ಟ್ರಿ ಆರ್ ಥೆಫ್ಟ್ ಆರ್ ಚೀಟಿಂಗ್ ಅದರ್ಸ್ ಆರ್ ಜೆಲಸಿ ಆರ್ ಆಫ್ selfishness or unselfishness or humility or pride,
vibhichara kallatana mattobbarige vanchane maduvantaddu hotte kichchu swarthate athava niswarthate deenate athava garva ivella vishayavagi devaru yenu yochustare embuvantaddu gotagbeku andre neevu satyavedavanna odbeku.
You want to know what God thinks about any of these things, just read the Bible.
ಈ ಎಲ್ಲಾ ವಿಷಯಗಳ ಬಗ್ಗೆ ದೇವರು ಏನು ಯೋಚನೆ ಮಾಡ್ತಾರೆ ಎಂಬುವಂತದ್ದು ನೀವು ತಿಳ್ಕೋಬೇಕು ಅಂದ್ರೆ ಸತ್ಯವೇದವನ್ನೇ ನೀವು ಓದಬೇಕಾಗತ್ತೆ.
The answer is there.
ಅಲ್ಲಿ ಉತ್ತರನೂ ಕೂಡ ಇದೆ.
And Jesus, when he came to earth, was called the word of God.
ಯೇಸು ಸ್ವಾಮಿ ಇಹಲೋಕಕ್ಕೆ ಬಂದಾಗ ತಾನೇ ದೇವರ ವಾಕ್ಯವೆಂಬುದಾಗಿ ಕರೆಯಲ್ಪಟ್ಟನು.
We're told the word became flesh.
ವಾಕ್ಯವು ಶರೀರಧಾರಿಯಾಯಿತು ಎಂಬುದಾಗಿ ನಮಗೆ ಹೇಳಲ್ಪಟ್ಟಿದೆ ಸತ್ಯವೇದದಲ್ಲಿ.
Which means that if you want to know what God thinks about anything, about any subject, you've got to look at the life of Jesus and you have the answer.
ಅದರ ಅರ್ಥ ಎಲ್ಲಾ ವಿಷಯಗಳ ಬಗ್ಗೆ ದೇವರು ಏನು ಯೋಚನೆ ಮಾಡುತ್ತಾರೆ ಎಂಬುವಂತದ್ದನ್ನು ನೀವು ತಿಳ್ಕೋಬೇಕು ಅಂದ್ರೆ ಎಲ್ಲದಕ್ಕೂ ಉತ್ತರ ಸತ್ಯವೇದದಲ್ಲಿದೆ. ಸತ್ಯವೇದದಲ್ಲಿ ಯೇಸುವಿನ ಜೀವಿತವನ್ನ ನೀವು ನೋಡಬೇಕಾಗುತ್ತೆ.
There, the word of God was not just in written form, but manifested in human form.
ದೇವರ ವಾಕ್ಯವು ಅಲ್ಲಿ ಕೇವಲ ಬರೆಯಲ್ಪಟ್ಟ ರೂಪದಲ್ಲಿಲ್ಲ, ಮಾನವನ ರೂಪದಲ್ಲಿ ಇದೆ.
See, this is the difference between the Old Testament and the New Testament.
ಹಳೆ ಒಡಂಬಡಿಕೆಗೂ ಮತ್ತು ಹೊಸ ಒಡಂಬಡಿಕೆಗೂ ಇರುವಂತಹ ವ್ಯತ್ಯಾಸ ಇದೇ ಆಗಿದೆ.
In the Old Testament, they had God's word in written form.
ಹಳೆ ಒಡಂಬಡಿಕೆಯಲ್ಲಿ ದೇವರ ವಾಕ್ಯವು ಕೇವಲ ಬರೆಯಲ್ಪಟ್ಟಿದ್ದವು.
There were the Ten Commandments written on two pieces of rock.
ಹತ್ತು ಆಜ್ಞೆಗಳು ಕಲ್ಲಿನ ಹಲಗೆಗಳ ಮೇಲೆ ಬರೆಯಲ್ಪಟ್ಟಿತ್ತು.
And there was the law written on many scrolls of parchment.
ದೇವರ ಅನೇಕ ನಿಯಮಗಳು ಚರ್ಮದ ಕಾಗದದ ಮೇಲೆ ಬರೆಯಲ್ಪಟ್ಟಿದ್ದವು.
But when Jesus came, there we had the word of God in human form.
ಆದರೆ ಯೇಸು ಸ್ವಾಮಿ ಇಹಲೋಕಕ್ಕೆ ಬಂದಾಗ ದೇವರ ವಾಕ್ಯವು ಮಾನವನ ರೂಪದಲ್ಲಿ ಇತ್ತು.
And it's much easier to read the word of God in human form than it is read the word of God in a scroll of parchment or in a book.
ದೇವರ ವಾಕ್ಯವನ್ನ ಚರ್ಮಕಾಗದದ ಮೇಲೆ ಓದುವುದಕ್ಕಿಂತ ಮತ್ತು ಪುಸ್ತಕದಲ್ಲಿ ಓದುವುದಕ್ಕಿಂತ ಮಾನವನ ರೂಪದಲ್ಲಿ ಓದುವಂತದ್ದು ತುಂಬಾ ಸುಲಭವಾಗಿದೆ.
So today God wants to make each of us demonstrations of the word of God written in human form.
ಇವತ್ತು ನಾವು ದೇವರ ವಾಕ್ಯವನ್ನು ಮಾನವ ರೂಪದಲ್ಲಿ ತೋರಿಸಲ್ಪಡುವಂತೆ ದೇವರು ಮಾಡುತ್ತಾರೆ.
And how does that happen?
ಅದು ಹೇಗಾಗುತ್ತೆ?
Through God renewing our way of thinking so that we begin to think like he thinks, and when we begin to think like he thinks, we begin to act like he would act.
ದೇವರು ಏನು ಮಾಡುತ್ತಾರಪ್ಪ ಅಂದ್ರೆ ನಾವು ಯೋಚಿಸುವಂತ ರೀತಿಯನ್ನ ಬದಲಾಯಿಸುತ್ತಾರೆ, ಅಂದರೆ ತಾನೇ ಯೋಚಿಸುವಂತೆ ದೇವರು ನಮ್ಮ ಯೋಚನೆಗಳನ್ನ ಬದಲಾಯಿಸುತ್ತಾರೆ, ನೂತನ ಮನಸ್ಸನ್ನ ಕೊಡುವ ಮುಖಾಂತರ. ಅದಾದ ನಂತರ ಅವು ಕಾರ್ಯಗತಗೊಳ್ಳುತ್ತವೆ.
Our whole inner life controls our external behavior.
ನಮ್ಮ ಇಡೀ ಒಳ ಜೀವಿತವು ಹೊರಗಿನ ವರ್ತನೆಗಳನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುತ್ತೆ.
And that's why it says here, don't be conformed to the world.
ಅದಕ್ಕಾಗಿ ಇಲ್ಲಿ ಹೇಳುತ್ತೆ ಇಹಲೋಕದ ನಡವಳಿಕೆಯನ್ನ ಅನುಸರಿಸಬೇಡಿರಿ ಎಂಬುದಾಗಿ.
Now when we are born into the world,
ನಾವು ಈ ಲೋಕದೊಳಗೆ ಹುಟ್ಟಿದಾಗ,
we can see a little baby has got no particular way of thinking, a newborn baby. A newborn baby is not worldly because it doesn't have a worldly way of thinking.
ಒಂದು ರೀತಿಯಲ್ಲಿ ಹೊಸದಾಗಿ ಹುಟ್ಟಿದಂತ ಮಗುವಿನಂತೆ ನಾವಿರ್ತೇವೆ. ಆ ಹೊಸದಾಗಿ ಹುಟ್ಟಿದಂತ ಮಗು ಏನು ಯೋಚನೆ ಮಾಡಬೇಕು ಎಂಬುವಂತದ್ರ ಬಗ್ಗೆ ತಿಳಿದಿರೋದಿಲ್ಲ, ಅದಕ್ಕೆ ಲೋಕದ ಒಂದು ಸ್ವಭಾವನೂ ಕೂಡ ಇರೋದಿಲ್ಲ.
ಇಟ್ಸ್ ಜಸ್ಟ್ ಬೋರ್ನ್.
ಅದು ಆಗ್ತಾನೆ ಹುಟ್ಟಿರುತ್ತೆ.
ಬಟ್ ಆಸ್ ಇಟ್ ಗ್ರೋಸ್ ಅಪ್ ಅಂಡ್ ಇಟ್ಸ್ ನೇಚರ್ ಡೆವಲಪ್ಸ್, ದಟ್ ಈವಿಲ್ ಕರಪ್ಟ್ ನೇಚರ್ ಇಟ್ಸ್ ಗಾಟ್ ಫ್ರಮ್ ಆಡಮ್ ಅಂಡ್
ಆ ಮಗು ಬೆಳೆದ ಹಾಗೆ ಆ ಒಂದು ಸ್ವಭಾವದಲ್ಲಿ, ಕೆಟ್ಟ ಸ್ವಭಾವದಲ್ಲಿ ಬೆಳೆಯುತ್ತೆ. ಆದಾಮನ ಒಂದು ಸ್ವಭಾವ ಆ ಮಗುವಿನ ಒಳಗೆ ಬರುತ್ತೆ.
ಇಟ್ ಗ್ರೋಸ್ ಸೀಯಿಂಗ್ ದ ವರ್ಲ್ಡ್ ಅರೌಂಡ್ ಇಟ್ ಅಂಡ್ ವೇಸ್ ಪೀಪಲ್ ಲಿವ್ ಸೆಲ್ಫಿಶ್ಲಿ ಅಂಡ್
ಜನರು ಸ್ವಾರ್ಥತೆಯಲ್ಲಿ ಬದುಕುವಂತ ವಾತಾವರಣದಲ್ಲಿ ಆ ಮಗು ಬೆಳೆಯುತ್ತೆ.
ನೌ ಡೇಸ್ ವಿ ಹ್ಯಾವ್ ಅಡ್ವರ್ಟೈಸ್ಮೆಂಟ್ಸ್ ಇನ್ ದಿ ನ್ಯೂಸ್ ಪೇಪರ್ಸ್ ಟೆಲಿಂಗ್ ಅಸ್ ದಿಸ್ ಇಸ್ ಗುಡ್ ಅಂಡ್ ದಟ್ ಇಸ್ ಗುಡ್.
ನಾವು ಹಿಂದೆ ಈ ದಿನಮಾನಗಳಲ್ಲಿ ನೋಡುವಂತ ವಾರ್ತಾ ಪತ್ರಿಕೆಗಳಲ್ಲಿ ಏನಿರುತ್ತೆ ಅಂದ್ರೆ ಇದು ಸರಿ ಅದು ಸರಿ ಎಂಬುದಾಗಿರುತ್ತೆ.
ವಿ ಆರ್ ಸರೌಂಡೆಡ್ ಬೈ ಪೀಪಲ್ ಹೂ ಟೆಲ್ ಲೈಸ್ ಅಂಡ್
ಸುಳ್ಳುಗಳನ್ನ ಹೇಳುವಂತ ಜನರ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ.
ಆಸ್ ದಟ್ ಬೇಬಿ ಡೆವಲಪ್ಸ್ ವಿ ಕ್ಯಾನ್ ಸೇ ಇಟ್ಸ್ ವೇ ಆಫ್ ಥಿಂಕಿಂಗ್ ಈಸ್ ಎಕ್ಸಾಕ್ಟ್ಲಿ ಲೈಕ್ everybody else in the world.
ಆಗ ಆ ಮಗು ಬೆಳೆಯುವಾಗ ತನ್ನ ಸುತ್ತಮುತ್ತ ಇರುವಂತ ಲೋಕದ ಜನರು ಯೋಚಿಸುವಂತ ಮಾರ್ಗದಲ್ಲಿಯೇ ಆ ಮಗುವು ಕೂಡ ಯೋಚಿಸಲು ಪ್ರಾರಂಭಿಸುತ್ತದೆ.
Selfish, seeking its own, proud, arrogant, jealous of others who are better. So many things like this.
ಸ್ವಾರ್ಥತೆ, ಗರ್ವ, ಅಹಂಕಾರ, ತನಗಿಂತ ಉತ್ತಮವಾದವರ ಬಗ್ಗೆ ಹೊಟ್ಟೆಕಿಚ್ಚು ಪಡುವಂತದ್ದು ಇವೆಲ್ಲವುಗಳು.
And therefore it harms others, hurts others.
ಹೀಗಾಗಿ ಆ ಮಗು ಮುಂದೊಂದಿನ ಮತ್ತೊಬ್ಬರಿಗೆ ತೊಂದರೆ ಮಾಡುತ್ತೆ, ನೋವು ಪಡಿಸುತ್ತೆ.
ಬಟ್ ವೆನ್ ಕ್ರೈಸ್ಟ್ ಕಮ್ಸ್ ಇನ್, ಹಿಸ್ ಡಿಸೈರ್ ಇಸ್ ದ ನ್ಯೂ ಬರ್ತ್. ಮೀನ್ಸ್ ಇಟ್ಸ್ ಲೈಕ್ ಎ ಬೇಬಿ ಬೀಂಗ್ ಬೋರ್ನ್ ಆಲ್ ಓವರ್ ಅಗೇನ್, ಅಂಡ್ ನೌ ವಿ ಶುಡ್ ಅಲೌ ದಿಸ್ ನ್ಯೂ ಲೈಫ್ ಟು ಡೆವಲಪ್ ಅಂಡ್ ಟೇಕ್ ಓವರ್ ಅವರ್ ವೇ ಆಫ್ ಥಿಂಕಿಂಗ್ ಸೊ ದಟ್ ನೌ ವಿ ಬಿಗಿನ್ ಟು ಥಿಂಕ್ ಲೈಕ್ ಗಾಡ್ ಥಿಂಕ್ಸ್.
ಆದರೆ ಕ್ರಿಸ್ತನು ಒಳಗೆ ಬಂದಾಗ ಹೊಸದಾಗಿ ಹುಟ್ಟಿರುವಂತಹ ವಿಶ್ವಾಸಿಯ ಬಯಕೆಯು ಮತ್ತೊಮ್ಮೆ ಎಲ್ಲವೂ ಸಂಪೂರ್ಣವಾಗಿ ಬದಲಾಗುತ್ತದೆ. ಹೊಸ ಹುಟ್ಟು ಎನ್ನುವಂಥದ್ದು ಮಗು ಮತ್ತೊಮ್ಮೆ ಹುಟ್ಟುವ ರೀತಿಯಲ್ಲಿರುತ್ತದೆ. ಈಗ ನಾವು ಬೆಳೆಯುವುದಕ್ಕೆ ಮತ್ತು ನಾವು ಯೋಚಿಸುವಂತ ಮಾರ್ಗವನ್ನು ಬಿಟ್ಟು ದೇವರು ಯೋಚಿಸುವಂತ ಮಾರ್ಗದಲ್ಲಿ ಯೋಚಿಸುವಂತೆ ಹೊಸ ಜೀವಿತವನ್ನು ನಮ್ಮ ಒಳಗೆ ಅನುಮತಿಸಬೇಕು.
ಅಂಡ್ ಸೋ ಗ್ರಾಜುಯಲಿ ಆಸ್ ವಿ ಅಲೌ ಅವರ್ ಥಿಂಕಿಂಗ್, ಅವರ್ ಪ್ಯಾಟರ್ನ್ಸ್ ಆಫ್ ಥಿಂಕಿಂಗ್ ಟು ಚೇಂಜ್, ವಿ ವಿಲ್ ಫೈಂಡ್ ವೆನ್ ವಿ ಫೇಸ್ ಲೈಫ್ ಸಿಚುಯೇಷನ್ಸ್ ವಿ ನೋ ಗಾಡ್ಸ್ ಆನ್ಸರ್ ಟು ದೋಸ್ ಪ್ರಾಬ್ಲಮ್ಸ್.
ಕ್ರಮೇಣವಾಗಿ ನಾವು ನಮ್ಮ ಯೋಚನೆಗಳನ್ನ ಮತ್ತು ನಾವು ಯೋಚಿಸುವಂತ ಮಾದರಿಗಳು ಬದಲಾಗುವಂತೆ ನಾವು ಹೊಸ ಜೀವಿತವನ್ನ ಅನುಮತಿಸುವಾಗ ನಾವು ಕಂಡುಕೊಳ್ಳುವುದೇನೆಂದ್ರೆ ನಾವು ಜೀವಿತದ ಪರಿಸ್ಥಿತಿಗಳನ್ನು ಎದುರಿಸುವಾಗ ಆ ಸಮಸ್ಯೆಗಳಿಗೆ ದೇವರ ಉತ್ತರಗಳನ್ನ ಅರಿತವರಾಗುತ್ತೇವೆ.
Now when you come to a crisis in your life and you say, oh God, now what shall I do? I want to know your will.
ನಿಮ್ಮ ಜೀವಿತದಲ್ಲಿ ಸಂಕಟದ ಸಮಯಕ್ಕೆ ನೀವು ಬಂದಾಗ ನೀವು ದೇವರಿಗೆ ಕೇಳ್ತೀರಾ, ದೇವರೇ ನಾನು ಏನ್ ಮಾಡಬೇಕು, ಈ ಸಮಯದಲ್ಲಿ ನಿನ್ನ ಚಿತ್ತವನ್ನ ನಾನು ಅರಿಬೇಕು ಸ್ವಾಮಿ ಅಂತ ಹೇಳ್ತೀರಿ.
Here I come to a crossroads in life and I have to take this decision or that decision, I don't know what to do.
ಈಗ ನಾನು ತಿರುಗು ರಸ್ತೆಗಳಲ್ಲಿ ಬಂದು ನಿಂತಿದ್ದೇನೆ ಸ್ವಾಮಿ, ಈ ನಿರ್ಧಾರವನ್ನ ತಗೋಬೇಕು, ಆ ನಿರ್ಧಾರವನ್ನ ತಗೋಬೇಕು, ನಾನು ಏನ್ ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳ್ತೀರಿ.
Well, here it tells us in Romans 12:2 how we can know God's will in such a situation.
ರೋಮಾಪುರದವರ ಪತ್ರಿಕೆ 12:2 ಈ ರೀತಿಯ ಹೇಳುತ್ತೆ, ದೇವರ ಚಿತ್ತವನ್ನು ಹೇಗೆ ಅರಿಯಬೇಕೆಂದು. ಅಂತಹ ಸಂದರ್ಭದಲ್ಲಿ
ಇಫ್ ಡ್ಯೂರಿಂಗ್ the years preceding your coming to that crossroads or that crisis in your life, you had allowed the Holy Spirit through God's Word to change your way of thinking.
ನಿಮ್ಮ ಜೀವಿತದಲ್ಲಿ ಸಂಕಟದ ಸಮಯ ಸಂಭವಿಸುವುದಕ್ಕಿಂತ ಮುಂಚೆ ದೇವರ ವಾಕ್ಯದ ಮುಖಾಂತರ ಪವಿತ್ರಾತ್ಮನು ನಿಮ್ಮೊಳಗೆ ಬಂದು ನೀವು ಯೋಚಿಸುವಂತಹ ಮಾರ್ಗವನ್ನು ಬದಲಾಯಿಸುವಂತೆ ಅನುಮತಿಸಬೇಕು.
ಅಟ್ ದಟ್ ಪಾಯಿಂಟ್ ಇನ್ ಯೋರ್ ಲೈಫ್ ನೌ ಯು ವಿಲ್ ಬಿ ಏಬಲ್ ಟು ಪ್ರೂವ್ ಲೈಕ್ ಇಟ್ ಸೇಸ್ ಇನ್ ರೋಮನ್ಸ್ 12:2 ವಾಟ್ ಇಸ್ ದ ಗುಡ್ ಅಂಡ್ ಅಕ್ಸೆಪ್ಟಬಲ್ ಅಂಡ್ ಪರ್ಫೆಕ್ಟ್ ವಿಲ್ ಆಫ್ ಗಾಡ್.
ಆ ಒಂದು ಕ್ಷಣದಿಂದ ನಿಮ್ಮ ಜೀವಿತದಲ್ಲಿ ನೀವು ಏನರಿತವರಾಗ್ತೀರಪ್ಪ ಅಂದ್ರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ಪರಿಪೂರ್ಣವಾದದ್ದು ಆದ ದೇವರ ಚಿತ್ತವೇನೆಂದು ಅರಿತವರಾಗ್ತೀರಿ.
ಬಟ್ ಇಫ್ ಯು ಬೀನ್ ಅ ಕೇರ್ಲೆಸ್ ಕ್ರಿಶ್ಚಿಯನ್ ಅಂಡ್ ಯು ಹ್ಯಾವ್ ನಾಟ್ ಕೇರ್ಡ್ ಟು ಲೆಟ್ ದ ವರ್ಡ್ ಆಫ್ ಗಾಡ್ ಚೇಂಜ್ ಯುವರ್ ವೇ ಆಫ್ ಥಿಂಕಿಂಗ್, ಯು ಗೋನ್ ಟು ಕಮ್ ಟು ದಟ್ ಕ್ರೈಸಿಸ್ ಇನ್ ಯುವರ್ ಲೈಫ್ ಅಂಡ್ ನಾಟ್ ನೋ ವಾಟ್ ಟು ಡೂ.
ನೀವು ಒಬ್ಬ ಬೇಜವಾಬ್ದಾರಿಯುತ ಕ್ರೈಸ್ತನಾಗಿದ್ರೆ ನಿಮ್ಮ ಜೀವಿತದಲ್ಲಿ ಪವಿತ್ರಾತ್ಮನನ್ನ ನಿಮ್ಮ ಯೋಚನಾ ಲಹರಿಯನ್ನ ಬದಲಾಯಿಸುವುದಕ್ಕೆ ಅನುಮತಿಸಲಿಲ್ಲವಾದರೆ ಆ ಒಂದು ತಿರುಗು ರಸ್ತೆಗಳಿಗೆ ಬಂದಾಗ ನಿಮಗೆ ಗೊತ್ತಾಗೋದಿಲ್ಲ ನೀವು ಏನ್ ಮಾಡಬೇಕು ಅಂತ.
ಯು ಗೋನ್ ಹ್ಯಾವ್ ಟು ರನ್ ಟು ಸಮ್ ಓಲ್ಡರ್ ಗಾಡ್ಲಿ ಬ್ರದರ್ ಅಂಡ್ ಆಸ್ಕ್ ಹಿಮ್ ಫಾರ್ ಅಡ್ವೈಸ್ ಅಂಡ್ ಮೇಬಿ ಹೀ ಕ್ಯಾನ್ ಗಿವ್ ಯು ಗುಡ್ ಅಡ್ವೈಸ್.
ಆಗ ನಿಮ್ಮ ಸುತ್ತ ಇರುವಂತಹ ಒಬ್ಬ ಹಿರಿಯ ಸಹೋದರರ ಬಳಿಗೆ ನೀವು ಓಡಬೇಕಾಗತ್ತೆ ಸಲಹೆಗಾಗಿ, ಅವರು ಸಲಹೆಯನ್ನು ಕೂಡ ಕೊಡಬಹುದು ನಿಮಗೆ.
ಬಟ್ ಡು ಯು ನೋ ದಟ್ ಇಸ್ ಅನ್ ಓಲ್ಡ್ ಟೆಸ್ಟಮೆಂಟ್ ವೇ.
ನಿಮಗೆ ಗೊತ್ತಾ ಅದು ಹಳೆ ಒಡಂಬಡಿಕೆಯ ವಿಧಾ ಅಂತ.
ಇನ್ ದಿ ಓಲ್ಡ್ ಟೆಸ್ಟಮೆಂಟ್ ದಿ ಓನ್ಲಿ ಮ್ಯಾನ್ ಹೂ ನ್ಯೂ ಗಾಡ್ಸ್ ವಿಲ್ ವಾಸ್ ಅ ಪ್ರಾಫಿಟ್. If there was a true prophet and they were very rare.
ಹಳೆ ಒಡಂಬಡಿಕೆಯಲ್ಲಿ ದೇವರ ಚಿತ್ತವನ್ನ ಅರಿತಂತವರು ನಿಜವಾದ ಪ್ರವಾದಿಗಳು ಮಾತ್ರ ಆಗಿದ್ರು. ಆ ಸಂದರ್ಭದಲ್ಲಿ ನಿಜವಾದ ಪ್ರವಾದಿಗಳು ವಿರಳವಾಗಿದ್ರು ಕೂಡ.
And sometimes for centuries on end there would be no true prophet.
ಶತಮಾನಗಳು ಕಳೆದ ಮೇಲೆ ಅಲ್ಲಿ ನಿಜವಾದ ಪ್ರವಾದಿಗಳೇ ಸಿಗ್ತಿದ್ದಿಲ್ಲ.
But if there happened to be a true prophet around, you had to go to him and ask him what to do in a particular situation. Even the kings had to go to the prophets. And then the prophet would find God's will and tell the king or you if you asked him.
ನಿಮ್ಮ ಸುತ್ತ ನಿಜವಾದ ಪ್ರವಾದಿಗಳು ಇರೋದೇ ಆಗಿದ್ರೆ ನೀವು ಆತನ ಬಳಿಗೆ ಹೋಗಬೇಕಾಗಿತ್ತು. ಆ ಒಂದು ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಏನ್ ಮಾಡಬೇಕು ಎಂದು ಆತನನ್ನ ಕೇಳ್ಕೋಬೇಕಾಗಿತ್ತು. ರಾಜರುಗಳು ಸಹ ಪ್ರವಾದಿಗಳ ಬಳಿಗೆ ಹೋಗಬೇಕಾಗಿತ್ತು ಸಹ. ನಂತರ ಪ್ರವಾದಿಯು ದೇವರ ಚಿತ್ತವನ್ನ ಕಂಡುಹಿಡಿದು ರಾಜನಿಗೆ ಅಥವಾ ನಿಮಗೆ ಹೇಳಬೇಕಾಗಿತ್ತು ನೀವು ಕೇಳಿಕೊಂಡ ಮೇರೆಗೆ.
But in the New Testament, the Bible says in Hebrews in chapter 8 and verse 11,
ಆದರೆ ಹೊಸ ಒಡಂಬಡಿಕೆಯಲ್ಲಿ ಹಿಬ್ರಿಯ ಪತ್ರಿಕೆ 8:11 ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ.
ಯು ಡೋಂಟ್ ಹ್ಯಾವ್ ಟು ಟೀಚ್ ಎವ್ರಿವನ್ ಇಸ್ ಫೆಲೋ ಸಿಟಿಜನ್ ಸೇಯಿಂಗ್ ನೋ ದ ಲಾರ್ಡ್ ಬಿಕಾಸ್ ಆಲ್ ವಿಲ್ ನೋ ಮೀ ಪರ್ಸನಲಿ ಫ್ರಮ್ ದ ಲೀಸ್ಟ್ ಟು ದ ಗ್ರೇಟೆಸ್ಟ್.
ಇದಲ್ಲದೆ ಪ್ರತಿಯೊಬ್ಬನು ತನ್ನ ನೆರೆಯವನಿಗೂ ತನ್ನ ಸಹೋದರನಿಗೂ ಕರ್ತನನ್ನ ತಿಳಿದುಕೊಳ್ಳಿರಿ ಎಂದು ಉಪದೇಶಿಸುವುದಿಲ್ಲ, ಯಾಕೆಂದರೆ ಚಿಕ್ಕವರಿಂದ ದೊಡ್ಡವರವರೆಗೂ ನನ್ನನ್ನು ಅರಿತುಕೊಳ್ಳುವರು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ.
ಸೊ ಒನ್ ಆಫ್ ದ ಪ್ರಿವಿಲೇಜಸ್ ವಿ ಹ್ಯಾವ್ ಬಿಕಾಸ್ ದ ಹೋಲಿ ಸ್ಪಿರಿಟ್ ಗಾಡ್ ಹಿಮ್ಸೆಲ್ಫ್ ಇಸ್ ನೌ ಕಮ್ ಟು ಡ್ವೆಲ್ ಇನ್ ಅವರ್ ಹಾರ್ಟ್ಸ್ ಈಸ್.
ಒಂದು ಸೌಭಾಗ್ಯ ಏನಪ್ಪ ಅಂದ್ರೆ ದೇವರು ತಾನೇ ಪವಿತ್ರಾತ್ಮನಾಗಿ ನಮ್ಮ ಹೃದಯದಲ್ಲಿ ಬಂದು ನೆಲೆಸುವಾತನಾಗಿದ್ದಾನೆ.
ದಟ್ ಫ್ರಮ್ ವಿದಿನ್ we can know the mind of God without going to a prophet.
Aga neevu pravadigala bali hogdane devara chittavenanda neevu artha maadkobodu.
You don't have to go to a prophet now or a pastor or an elder to find the will of God.
Neevu iga devara chittavanna kandukollalu pravadigala bali agali pastor gala bali agali hiriya sahodarara bali agali hogbekadanta avashyakate illa.
What does it say in Romans 12:2? If your mind is renewed you can prove the will of God yourself.
ರೋಮಾಪುರದವರ ಪತ್ರಿಕೆ 12:2 ವಚನ ಹೇಳುತ್ತೆ, ನಿಮ್ಮ ಮನಸ್ಸನ್ನು ನೂತನ ಪಡಿಸಿಕೊಂಡ್ರೆ ದೇವರ ಚಿತ್ತವನ್ನು ಅರಿತವರಾಗ್ತೀರಿ ಎಂಬುದಾಗಿ.
ದಿಸ್ ಇಸ್ ವಂಡರ್ಫುಲ್. ಯು ಕ್ಯಾನ್ ಹ್ಯಾವ್ ಅ ಡೈರೆಕ್ಟ್ ಹಾಟ್ ಲೈನ್ ವಿತ್ ಗಾಡ್. ಯು ಕ್ಯಾನ್ ಹ್ಯಾವ್ ಅ ಡೈರೆಕ್ಟ್ ಕನೆಕ್ಷನ್ ವಿತ್ ಗಾಡ್ ಹಿಮ್ಸೆಲ್ಫ್.
ಇದು ಒಂದು ಅದ್ಭುತವಾಗಿದೆ. ಈಗ ನೀವು ದೇವರೊಟ್ಟಿಗೆ ನೇರ ಸಂಪರ್ಕವನ್ನು ಸಾಧಿಸಬಹುದು.
ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಡೋಂಟ್ ವೇಟ್ ಅಂಟಿಲ್ ಅ ಕ್ರೈಸಿಸ್ ಕಮ್ಸ್ ಬಿಫೋರ್ ಯು ಬಿಗಿನ್ ಟು ಸೀಕ್ ಗಾಡ್.
ಇದು ಒಂದು ತುಂಬಾ ಮುಖ್ಯ ಏನಪ್ಪ ಅಂದ್ರೆ ನೀವು ಒಂದು ಸಂಕಟದ ಸಮಯಕ್ಕೆ ಬಂದು ನಿಲ್ಲೋದಕ್ಕಿಂತ ಮುಂಚೆನೆ ದೇವರ ಚಿತ್ತವೇನೆಂದು ಅರ್ಥಕೊಳ್ಳುವಂತದ್ದು.
ಸಮ್ ಬಿಲೀವರ್ಸ್ ದೇ ಟರ್ನ್ ಟು ಗಾಡ್ ಓನ್ಲಿ ವೆನ್ ದೇರ್ಸ್ ಎ ಕ್ರೈಸಿಸ್.
ಕೆಲವು ವಿಶ್ವಾಸಿಗಳು ತಮ್ಮ ಜೀವಿತದಲ್ಲಿ ಸಂಕಟದ ಸಮಯಕ್ಕೆ ಬಂದಾಗ ಮಾತ್ರ ದೇವರ ಕಡೆಗೆ ತಿರ್ಕೊಳ್ಳುತ್ತಾರೆ.
ಅಂಡ್ ದೆನ್ ವೆನ್ ಥಿಂಗ್ಸ್ ಆರ್ ಗೋಯಿಂಗ್ ಸ್ಮೂತ್ಲಿ ದೇ ಫರ್ಗೆಟ್ ಆಲ್ ಅಬೌಟ್ ಮೇಂಟೈನಿಂಗ್ ಎ ಕ್ಲೋಸ್ ವಾಕ್ ವಿತ್ ಗಾಡ್ ಅಂಡ್ ದೆನ್ ದ ನೆಕ್ಸ್ಟ್ ಕ್ರೈಸಿಸ್ ಕಮ್ಸ್ ಅಗೇನ್ ದೇ ಟರ್ನ್ ಟು ಗಾಡ್.
ಅವರ ಜೀವಿತದಲ್ಲಿ ಎಲ್ಲವೂ ಚೆನ್ನಾಗಿ ಹೋಗುತ್ತಿತ್ತು ಅಂದ್ರೆ ಮತ್ತೆ ಎಲ್ಲವನ್ನೂ ದೇವರನ್ನ ಮರೆತು ಬಿಡ್ತಾರೆ. ಮತ್ತೆ ಅವರ ಜೀವಿತದಲ್ಲಿ ಸಂಕಟದ ಸಮಯ ಬಂದಾಗ ದೇವರ ಕಡೆ ತಕ್ಷಣಕ್ಕೆ ಓಡಿ ಬರ್ತಾರೆ.
ಸಚ್ ಬಿಲೀವರ್ಸ್ ಆರ್ ನಾಟ್ ಗೋಯಿಂಗ್ ಟು ಗ್ರೋ.
ಅಂತಹ ವಿಶ್ವಾಸಿಗಳು ಬೆಳೆಯೋದಕ್ಕಾಗೋದಿಲ್ಲ.
ಬಟ್ ಇಫ್ ವೆದರ್ ದೇರ್ಸ್ ಎ ಕ್ರೈಸಿಸ್ ಆರ್ ನಾಟ್ ವೆದರ್ ದೇರ್ ಆರ್ ಪ್ರಾಬ್ಲಮ್ಸ್ ಆರ್ ನಾಟ್ ವಿ ಡೆವಲಪ್ ದಿಸ್ ಹ್ಯಾಬಿಟ್ ಆಫ್ ಓಪನಿಂಗ್ ಅವರ್ ಮೈಂಡ್ to be influenced by the teaching of God's word in the New Testament particularly,
ನಮಗೆ ಸಂಕಟ ಇರಲಿ ಅಥವಾ ಇಲ್ಲದೇ ಇರಲಿ, ಸಮಸ್ಯೆಗಳು ಇರಲಿ ಅಥವಾ ಇಲ್ಲದೇ ಇರಲಿ, ದೇವರ ವಾಕ್ಯದ ಬೋಧನೆಗಳಿಂದ ಪ್ರಭಾವಿತವಾಗುವಂತೆ ನಮ್ಮ ಮನಸ್ಸನ್ನು ತೆರೆಯಲ್ಪಡುವಂತಹ ಹವ್ಯಾಸವನ್ನು ನಾವು ಬೆಳೆಸಿಕೊಳ್ಳಬೇಕು, ವಿಶೇಷವಾಗಿ ಹೊಸ ಒಡಂಬಡಿಕೆ ಬೋಧನೆಗಳಿಂದ.
ಅಂಡ್ ವಿ ಬಿಗಿನ್ ಟು ಅಂಡರ್ಸ್ಟ್ಯಾಂಡ್ ಹೌ ಗಾಡ್ ಥಿಂಕ್ಸ್, ವಾಟ್ ಇಸ್ ಗಾಡ್ಸ್ ಆಟಿಟ್ಯೂಡ್ ಟುವರ್ಡ್ಸ್ ಡಿಫರೆಂಟ್ ಥಿಂಗ್ಸ್.
ಆಗ ನಾವು ದೇವರು ಹೇಗೆ ಯೋಚಿಸುತ್ತಾರೆ ಮತ್ತು ಬೇರೆ ಬೇರೆ ಸಂಗತಿಗಳ ಕಡೆಗೆ ದೇವರ ವರ್ತನೆ ಹೇಗಿತ್ತು ಎಂಬುವಂತದ್ದನ್ನ ನಾವು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತೇವೆ.
ದ ಬೈಬಲ್ ಸೇಸ್ ವಿ ನೀಡ್ ಟು ಮೆಡಿಟೇಟ್ ಆನ್ ಹಿಸ್ ವರ್ಡ್.
ಸತ್ಯವೇದ ಹೇಳುತ್ತೆ ದೇವರ ವಾಕ್ಯವನ್ನ ನೀವು ಧ್ಯಾನಿಸಬೇಕು ಅಂತ.
ಅಂಡ್ ವಿ ಲುಕ್ ಅಟ್ ದ ಲೈಫ್ ಆಫ್ ಜೀಸಸ್ ಕ್ರೈಸ್ಟ್ ವೇರ್ ದಟ್ ವರ್ಡ್ ಆಫ್ ಗಾಡ್ ವಾಸ್ ಡೆಮಾನ್ಸ್ಟ್ರೇಟೆಡ್ ಇನ್ ಹ್ಯೂಮನ್ ಫಾರ್ಮ್.
ಯೇಸು ಕ್ರಿಸ್ತನ ಜೀವಿತವನ್ನ ನಾವು ನೋಡಬೇಕು, ದೇವರ ವಾಕ್ಯವು ಅಲ್ಲಿ ಮಾನವ ರೂಪವಾಗಿ ತಾಳಲ್ಪಟ್ಟಿತ್ತು.
ಅಂಡ್ ವಿ ಅಲೌ ದ ಹೋಲಿ ಸ್ಪಿರಿಟ್ ಟು ಶೋ ಅಸ್ ದ ಬ್ಯೂಟಿ ಅಂಡ್ ದ ಗ್ಲೋರಿ ಆಫ್ ಜೀಸಸ್ ಕ್ರೈಸ್ಟ್ ಅಂಡ್ ದ ವೇ ಹಿ ಲಿವ್ಡ್ ಆನ್ ಅರ್ತ್ ಥ್ರೂ ದ ಸ್ಕ್ರಿಪ್ಚರ್ಸ್.
ಯೇಸು ಕ್ರಿಸ್ತನ ಮಹಿಮೆ ಮತ್ತು ಸುಂದರತೆಯನ್ನು ಹಾಗೂ ಆತನು ಇಹಲೋಕದಲ್ಲಿ ಜೀವಿಸಿದ ರೀತಿಯನ್ನು ಸತ್ಯವೇದದಲ್ಲಿನ ವಚನಗಳ ಮುಖಾಂತರ ನಮಗೆ ತೋರಿಸುವಂತೆ ಪವಿತ್ರಾತ್ಮನನ್ನ ನಾವು ಅನುಮತಿಸಬೇಕು.
ದೆನ್ ಯು ವಿಲ್ ಹ್ಯಾವ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಾಟ್ ಗಾಡ್ ಇಸ್ ಲೈಕ್.
ಆಗ ನೀವು ಅರ್ಥ ಮಾಡಿಕೊಳ್ಳುತ್ತೀರಾ ದೇವರು ಯಾವ ರೀತಿಯಾಗಿದ್ದಾನೆ ಎಂಬುದಾಗಿ.
ದ ಬೈಬಲ್ ಸೇಸ್ ಒನ್ ಆಫ್ ದ ಪರ್ಪಸಸ್ ವಿತ್ ವಿಚ್ ಜೀಸಸ್ ಕೇಮ್ ಟು ಅರ್ತ್ ಜಾನ್ ಚಾಪ್ಟರ್ 1 ಅಂಡ್ ವರ್ಸ್ 18 ವಾಸ್ ಟು ಎಕ್ಸ್ಪ್ಲೈನ್ ದ ಫಾದರ್.
ಯೋಹಾನ 1:18 ವಚನದಲ್ಲಿ ಸತ್ಯವೇದವು ಈ ರೀತಿಯಾಗಿ ಹೇಳುತ್ತದೆ, ಯೇಸು ಕ್ರಿಸ್ತನು ಇಹಲೋಕಕ್ಕೆ ಬಂದಿದ್ದರ ಉದ್ದೇಶ ಏನಪ್ಪ ಅಂದರೆ ತಂದೆಯನ್ನ ವಿವರಿಸುವ ಸಲುವಾಗಿ.
ಸೊ ವೆನ್ ಯು ಲುಕ್ ಅಟ್ ದ ಲೈಫ್ ಆಫ್ ಜೀಸಸ್ ಕ್ರೈಸ್ಟ್ ಯು ನೋ ವಾಟ್ ಗಾಡ್ ದ ಫಾದರ್ ಇಸ್ ಲೈಕ್.
ನೀವು ಯೇಸು ಕ್ರಿಸ್ತನ ಜೀವಿತವನ್ನ ನೋಡುವಾಗ ದೇವರು ಏನು ಎಂಬುದಾಗಿ ಅರ್ಥ ಮಾಡಿಕೊಳ್ಳುತ್ತೀರಾ.
ಅಂಡ್ ವೆನ್ ವಿ ರೀಡ್ ದ ಸ್ಕ್ರಿಪ್ಚರ್ಸ್ ದ ಹೋಲಿ ಸ್ಪಿರಿಟ್ ಶೋಸ್ ಅಸ್ ಹೌ ಜೀಸಸ್ ಲಿವ್ಡ್, ಹೌ ಜೀಸಸ್ ರಿಯಾಕ್ಟೆಡ್ ಟು ಡಿಫರೆಂಟ್ ಸಿಚುಯೇಷನ್ಸ್, ಹೌ ಜೀಸಸ್ ಬಿಹೇವ್ಡ್ ಇನ್ ಡಿಫರೆಂಟ್ ಸರ್ಕಮ್ಸ್ಟಾನ್ಸಸ್.
ನೀವು ಸತ್ಯವೇದವನ್ನ ಓದುವಾಗ ಪವಿತ್ರಾತ್ಮನು ನಿಮಗೆ ತೋರಿಸುವುದೇನೆಂದರೆ ಯೇಸು ಹೇಗೆ ಜೀವಿಸಿದರು, ಬೇರೆ ಬೇರೆ ಪರಿಸ್ಥಿತಿಗಳಿಗೆ ಯೇಸು ಹೇಗೆ ಪ್ರತಿಕ್ರಿಯಿಸಿದರು, ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಯೇಸು ಹೇಗೆ ವರ್ತಿಸಿದರು ಎಂಬುದಾಗಿ.
ಅಂಡ್ ಗ್ರಾಜುಯಲಿ ವಿ ಗೆಟ್ ದಟ್ ಎಕ್ಸ್ಪ್ಲನೇಷನ್ ಇನ್ ಅವರ್ ಓನ್ ಮೈಂಡ್ ಆಫ್ ವಾಟ್ ಗಾಡ್ ಇಸ್ ಲೈಕ್.
ಕ್ರಮೇಣವಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ದೇವರು ಏನು ಎಂಬುದಾಗಿ.
ಅಂಡ್ ದ ಹೋಲಿ ಸ್ಪಿರಿಟ್ ಚೇಂಜಸ್ ಅವರ್ ವೇ ಆಫ್ ಥಿಂಕಿಂಗ್ ಇಫ್ ವಿ ಸಬ್ಮಿಟ್ ಟು ಹಿಮ್.
ನಾವು ಪವಿತ್ರಾತ್ಮನಿಗೆ ಅಧೀನರಾದ್ರೆ ದೇವರು ಯೋಚಿಸುವಂತ ಮಾರ್ಗದಲ್ಲಿ ನಾವು ಯೋಚನೆ ಮಾಡುವಂತೆ ಬದಲಾಯಿಸುತ್ತಾರೆ.
ವಾಟ್ ಹ್ಯಾಪನ್ಸ್ ಗ್ರಾಜುಯಲಿ ದ ಸಿನ್ಫುಲ್ ಪರ್ಸನ್ ದಟ್ ಯು ಅಂಡ್ ಐ ಆರ್.
ಏನಾಗುತ್ತೆ ಅಂದ್ರೆ ಕ್ರಮೇಣವಾಗಿ ಪಾಪ ಉಳ್ಳಂತ ವ್ಯಕ್ತಿಗಳಾದ ನಾನು ಮತ್ತು ನೀವು
ಗ್ರಾಜುಯಲಿ ಗೆಟ್ಸ್ ಚೇಂಜ್ಡ್ ಇಂಟು ದ ಲೈಕ್ನೆಸ್ ಆಫ್ ಕ್ರೈಸ್ಟ್.
ಕ್ರಮೇಣವಾಗಿ ನಾವು ಕ್ರಿಸ್ತನ ರೀತಿಗೆ ಬದಲಾಗುತ್ತೇವೆ.
ಅಂಡ್ ದೆನ್ ಒನ್ ಡೇ ವೆನ್ ವಿ ಫೇಸ್ ಅ ಕ್ರೈಸಿಸ್ ವಿ ಕಮ್ ಇಂಟು ಅ ಪರ್ಟಿಕ್ಯುಲರ್ ಪ್ರಾಬ್ಲಮ್.
ಒಂದು ದಿನ ನಾವು ಸಂಕಟದ ಸಮಯವನ್ನು ಎದುರಿಸುವಾಗ, ಕೆಲವೊಂದು ಸಮಸ್ಯೆಗಳನ್ನು ಎದುರಿಸುವಾಗ,
ವಿ ನೋ ಆಲ್ಮೋಸ್ಟ್ ಇಮಿಡಿಯೇಟ್ಲಿ ಹೌ ಜೀಸಸ್ ವುಡ್ ರಿಯಾಕ್ಟ್ ಹಿಯರ್, ಹೌ ಜೀಸಸ್ ವುಡ್ ಬಿಹೇವ್.
ನಾವು ತಕ್ಷಣಕ್ಕೆ ಅರಿತವರಾಗುತ್ತೀವಿ ಯೇಸು ಇಲ್ಲಿ ಹೇಗೆ ಪ್ರತಿಕ್ರಿಯಿಸಿದರು, ಹೇಗೆ ಯೇಸು ವರ್ತಿಸಿದರು ಎಂಬುದಾಗಿ.
ವಾಟ್ ಡಿಸಿಷನ್ ಜೀಸಸ್ ವುಡ್ ಟೇಕ್ ಅಂಡ್ ದೆನ್ ವಿ ಟೇಕ್ ದ ಸೇಮ್ ಡಿಸಿಷನ್.
ಯೇಸು ಸ್ವಾಮಿ ಎಂತಹ ನಿರ್ಧಾರಗಳನ್ನ ಆ ಸಮಯದಲ್ಲಿ ತಗೊಂಡ್ರು ಅಂತಹ ನಿರ್ಧಾರಗಳನ್ನೇ ನಾವು ಕೂಡ ತೆಗೆದುಕೊಳ್ಳುವವರಾಗ್ತೇವೆ.
ಅಂಡ್ ಇಟ್ಸ್ ಗೋಯಿಂಗ್ ಟು ಬಿ ರೈಟ್.
ಅದು ಆ ನಿರ್ಧಾರ ಸರಿಯೂ ಕೂಡ ಆಗಿರುತ್ತೆ.
ಸೊ ಐ ವಾಂಟ್ ಟು ಇನ್ವೈಟ್ ಯು ಇಫ್ ಯು ಹ್ಯಾವ್ ನೆವರ್ ಹ್ಯಾಡ್ ದಿಸ್ ಹ್ಯಾಬಿಟ್ ಬಿಫೋರ್, ಫ್ರಮ್ ಟುಡೇ ಡೆವಲಪ್ ದ ಹ್ಯಾಬಿಟ್ ಆಫ್ ಓಪನಿಂಗ್ ಯುವರ್ ಮೈಂಡ್ ಟು ರೀಡ್ ಗಾಡ್ಸ್ ವರ್ಡ್ ಅಂಡ್ ಮೆಡಿಟೇಟ್ ಆನ್ ಇಟ್, ಅಲೌವಿಂಗ್ ದ ಹೋಲಿ ಸ್ಪಿರಿಟ್ ಟು ಶೋ ಯು ದ ಗ್ಲೋರಿ ಆಫ್ ಜೀಸಸ್ ಇನ್ ದ ಸ್ಕ್ರಿಪ್ಚರ್ಸ್.
ನಾನು ನಿಮ್ಮನ್ನು ಈಗ ಆಮಂತ್ರಿಸುತ್ತೇನೆ, ನೀವು ಈ ಹಿಂದೆ ಈ ರೀತಿಯಾಗಿ ಮಾಡಿಲ್ಲವಾದರೆ ಇವತ್ತಿನಿಂದಲೇ ದೇವರ ವಾಕ್ಯವನ್ನ ಓದುವುದಕ್ಕೆ ಮತ್ತು ಅದನ್ನ ಧ್ಯಾನಿಸುವುದಕ್ಕೆ ನಿಮ್ಮ ಮನಸ್ಸನ್ನ ತೆರೆಯಲ್ಪಟ್ಟಂತ ಹವ್ಯಾಸವನ್ನ ಬೆಳೆಸಿಕೊಳ್ಳಿ. ಪವಿತ್ರಾತ್ಮನನ್ನ ಅನುಮತಿಸಿ ಸತ್ಯವೇದದಲ್ಲಿನ ಯೇಸುವಿನ ಮಹಿಮೆಯನ್ನು ನಿಮಗೆ ತೋರಿಸುವ ಸಲುವಾಗಿ.
ಸೊ ದಟ್ ಯು ಕ್ಯಾನ್ ಸೀ ಹೌ ಹಿ ರಿಯಾಕ್ಟೆಡ್ ಟು ಸಿಚುಯೇಷನ್ಸ್, ಹೌ ಹಿ ಬಿಹೇವ್ ಟುವರ್ಡ್ಸ್ ಹಿಸ್ ಎನಿಮೀಸ್, ಹೌ ಹಿ ಬಿಹೇವ್ ಟುವರ್ಡ್ಸ್ ಪೀಪಲ್, ಹೌ ಹಿ ಕಂಡಕ್ಟೆಡ್ ಹಿಮ್ಸೆಲ್ಫ್.
ಇದರಿಂದ ನೀವು ನೋಡಬಹುದು ಹೇಗೆ ಯೇಸು ಪರಿಸ್ಥಿತಿಗಳಿಗೆ ಪ್ರತಿಕ್ರಿಯಿಸಿದ್ರು, ಹೇಗೆ ಯೇಸು ಶತ್ರುಗಳ ಕಡೆಗೆ ಮತ್ತು ಜನಗಳ ಕಡೆಗೆ ವರ್ತಿಸಿದ್ರು ಮತ್ತು ಹೇಗೆ ಯೇಸು ಎಲ್ಲವನ್ನೂ ನಿರ್ವಹಿಸಿದ್ರು ಎಂಬುದಾಗಿ.
ಅಂಡ್ ಸೇ ಸ್ಪಿರಿಟ್ ಆಫ್ ಗಾಡ್ change me into that likeness.
ಮತ್ತು ಪ್ರಾರ್ಥಿಸಿ ಈ ರೀತಿಯಾಗಿ ಹೇಳ್ರಿ, ದೇವರಾತ್ಮನೆ ಕ್ರಿಸ್ತನ ರೀತಿಯಂತೆ ನನ್ನನ್ನು ಬದಲಾಯಿಸು ಎಂಬುದಾಗಿ.
And then see, you'll find the will of God in different situations without having to go to a prophet or a pastor.
ನಂತರ ನೀವು ಪ್ರವಾದಿಗಳ ಮತ್ತು ಪಾಸ್ಟರ್ ಬಳಿ ಹೋಗದೇ ಭಿನ್ನ ಪರಿಸ್ಥಿತಿಗಳಲ್ಲಿ ದೇವರ ಚಿತ್ತವನ್ನ ಕಂಡುಕೊಳ್ಳುವಿರಿ.
God bless you.
ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.